ಅಧ್ಯಾಯ 29. ದೇವರು ಇಸ್ರಾಯೇಲ್ಯರ ಜೊತೆ ಹೋರೇಬಲ್ಲಿ ಒಂದು ಒಪ್ಪಂದ ಮಾಡಿಕೊಂಡಿದ್ದನು. ಮೋವಾಬ್ ದೇಶದಲ್ಲಿದ್ದಾಗ ಅವರ ಜೊತೆ ಇನ್ನೊಂದು ಒಪ್ಪಂದ ಮಾಡಿಕೊಳ್ಬೇಕು ಅಂತ ಯೆಹೋವಾ ಮೋಶೆಗೆ ಹೇಳಿದನು. ಆ ಒಪ್ಪಂದದ ಮಾತುಗಳು ಹೀಗಿತ್ತು. ಮೋಶೆ ಇಸ್ರಾಯೇಲ್ ಜನರನ್ನೆಲ್ಲ ಕರೆದು ಹೀಗಂದ, ಯೆಹೋವಾ ಈಜಿಪ್ಟ್ ದೇಶದಲ್ಲಿ ನಿಮ್ಮ ಕಣ್ಮುಂದೆನೆ ಫರೋಹನಿಗೆ, ಅವನ ಎಲ್ಲ ಸೇವಕರಿಗೆ, ಇಡೀ ದೇಶಕ್ಕೆ ಏನೆಲ್ಲ ಮಾಡಿದನು ಅಂತ ನೀವೇ ನೋಡಿದ್ರಿ. ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟಿದ್ದನ್ನ, ಅಲ್ಲಿ ಆತನು ಮಾಡಿದ ದೊಡ್ಡ ಸೂಚಕ ಕೆಲಸ ಅದ್ಭುತಗಳನ್ನ ನೋಡಿದ್ರಿ. ಆದರೆ ಕಣ್ಣಿಂದ ನೋಡಿದ್ದನ್ನಾಗ್ಲಿ, ಕಿವಿಯಿಂದ ಕೇಳಿದ್ದನ್ನಾಗ್ಲಿ ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನ ಯೆಹೋವಾ ನಿಮ್ಗೆ ಇವತ್ತಿನ ತನಕ ಕೊಟ್ಟಿಲ್ಲ. ಆತನು ನಿಮಗೆ ಹೀಗಂದ, ನಾನು 40 ವರ್ಷ ನಿಮ್ಮನ್ನ ಕಾಡಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾಗ ನಿಮ್ಮ ಮೈ ಮೇಲಿದ್ದ ಬಟ್ಟೆ ಹಳೇದಾಗಿ ಹರಿದು ಹೋಗ್ಲಿಲ್ಲ, ನಿಮ್ಮ ಚಪ್ಪಲಿ ಸವೆದು ಹೋಗ್ಲಿಲ್ಲ, ನಿಮಗೆ ತಿನ್ನೋಕೆ ರೊಟ್ಟಿ ಇಲ್ಲದಿದ್ದು, ಕುಡಿಯೋಕೆ ದ್ರಾಕ್ಷಾ ಮದ್ಯ ಬೇರೆ ಮದ್ಯ ಇಲ್ದಿದ್ರು ನಿಮ್ಮನ್ನ ನೋಡ್ಕೊಂಡೆ. ನಾನು ನಿಮ್ಮ ದೇವರಾದ ಯೆಹೋವಾ ಅಂತ ನೀವು ತಿಳ್ಕೊಳ್ಬೇಕು ಅಂತ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡೆ. ನೀವು ಪ್ರಯಾಣ ಮಾಡ್ತಾ ಮಾಡ್ತಾ ಈ ಜಾಗಕ್ಕೆ ಬಂದು ತಲುಪಿದಾಗ ಹೆಶ್ಬೋನಿನ ರಾಜ ಸೀಹೋನ, ಬಾಷಾನಿನ ರಾಜ ಓಗ ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ರು, ಆದ್ರೆ ಅವರನ್ನ ಸೋಲ್ಸಿದ್ವಿ. ಆಮೇಲೆ ಅವರ ದೇಶ ವಶ ಮಾಡಿಕೊಂಡು ಅದನ್ನ ರೂಬೇನ್ಯರಿಗೆ, ಗಾದ್ಯರಿಗೆ ಮತ್ತು ಮನಸ್ಸೆ ಕುಲದ ಅರ್ಧ ಜನರಿಗೆ ಆಸ್ತಿಯಾಗಿ ಕೊಟ್ವಿ. ಹಾಗಾಗಿ ಈ ಒಪ್ಪಂದದ ನಿಯಮಗಳನ್ನ ಪಾಲಿಸಿ, ಆಗ ನೀವು ಮಾಡೋ ಎಲ್ಲ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಇವತ್ತು ನೀವೆಲ್ಲ ನಿಮ್ಮ ದೇವರಾದ ಯೆಹೋವನ ಮುಂದೆ ಬಂದಿದ್ದೀರಾ. ಕುಲಗಳ ಮುಖ್ಯಸ್ಥರು, ಹಿರಿಯರು, ಅಧಿಕಾರಿಗಳು, ಇಸ್ರಾಯೇಲಿನ ಎಲ್ಲ ಗಂಡಸರು, ಅವರ ಹೆಂಡತಿ, ಮಕ್ಕಳು, ಕಟ್ಟಿಗೆ ಕೂಡಿಸೋ ವಿದೇಶಿಯರಿಂದ ಹಿಡಿದು ನೀರು ಸೇದೋ ವಿದೇಶಿಯರ ತನಕ ನಿಮ್ಮ ಪಾಳೆಯದಲ್ಲಿರೋ ಎಲ್ಲ ವಿದೇಶಿಯರು ಸೇರಿ ಬಂದಿದ್ದೀರಾ. ನಿಮ್ಮ ದೇವರಾದ ಯೆಹೋವಾ ನಿಮ್ಮ ಜೊತೆ ಮಾಡ್ಕೊಳ್ಳೋ ಒಪ್ಪಂದದಲ್ಲಿ ಸೇರೋಕೆ ನೀವಿಲ್ಲಿ ಬಂದಿದ್ದೀರಾ. ಇವತ್ತು ನಿಮ್ಮ ದೇವರಾದ ಯೆಹೋವಾ ಆಣೆ ಮಾಡಿ ಈ ಒಪ್ಪಂದ ಮಾಡ್ಕೊಳ್ತಾನೆ. ನಿಮಗೆ, ನಿಮ್ಮ ಪೂರ್ವಜರಾದ ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಆತನು ಮಾತು ಕೊಟ್ಟ ಹಾಗೆ ನೀವು ಆತನ ಜನರಾಗಿ ಇರೋಕೆ, ಆತನು ನಿಮ್ಮ ದೇವರಾಗಿ ಇರೋಕೆ ಈ ಒಪ್ಪಂದ ಮಾಡ್ಕೊಳ್ತಾ ಇದ್ದಾನೆ. ನಾನು ಆಣೆ ಮಾಡಿ ಈ ಒಪ್ಪಂದ ಮಾಡ್ಕೊಳ್ತಾ ಇರೋದು ನಿಮ್ಮ ಜೊತೆ ಮಾತ್ರ ಅಲ್ಲ, ಇವತ್ತು ನಮ್ಮ ದೇವರಾದ ಯೆಹೋವನ ಮುಂದೆ ನಿಂತಿರೋ ನಿಮ್ಮ ಜೊತೆ, ಮುಂದೆ ಬರೋ ನಿಮ್ಮ ವಂಶದವರ ಜೊತೆ ನಾನು ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ಈಜಿಪ್ಟ್ ದೇಶದಲ್ಲಿ ಹೇಗಿದ್ವಿ, ಬೇರೆ ಬೇರೆ ಜನರ ಮಧ್ಯೆ ಹೇಗೆ ಆಣೆ ಮಾಡಿ ಬಂದ್ವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅವರು ಮಾಡ್ತಿದ್ದ ಕೆಟ್ಟ ವಿಷಯಗಳನ್ನ, ಅಂದ್ರೆ ಮರ, ಕಲ್ಲು, ಬೆಳ್ಳಿ, ಚಿನ್ನದಿಂದ ಮಾಡ್ತಿದ್ದ ಅಸಹ್ಯ ಮೂರ್ತಿಗಳನ್ನ ನೀವು ನೋಡಿದ್ದೀರಾ. ಆ ದೇವರುಗಳ ಸೇವೆ ಮಾಡೋಕೆ ಮನಸ್ಸಿರೋ, ನಮ್ಮ ದೇವರಾದ ಯೆಹೋವನಿಂದ ದೂರ ಹೋಗ್ಬೇಕು ಅಂತ ಮನಸ್ಸಿರೋ ಯಾವ ವ್ಯಕ್ತಿನೂ ಇವತ್ತು ನಿಮ್ಮ ಮಧ್ಯೆ ಇರಬಾರ್ದು. ಅಂತವನು ಕಹಿಯಾದ ವಿಷ ಇರೋ ಹಣ್ಣು ಕೊಡೋ ಗಿಡದ ಬೇರು ತರ ಇದ್ದಾನೆ. ಅಂತ ಒಬ್ಬ ಗಂಡಸು, ಸ್ತ್ರೀ, ಒಂದು ಕುಟುಂಬ, ಒಂದು ಕುಲಾನೇ ಇರ್ಲಿ, ಇವತ್ತು ನಿಮ್ಮ ಮಧ್ಯೆ ಇರಬಾರ್ದು, ಎಚ್ಚರಿಕೆ. ಆದ್ರೆ ಯಾರಾದ್ರೂ ಈ ನಿಯಮಗಳನ್ನ ಕೇಳಿಸ್ಕೊಂಡು ಮನಸ್ಸಲ್ಲಿ ನಾನು ಇಷ್ಟ ಬಂದ ಹಾಗೆ ನಡ್ಕೊಂಡ್ರು ನನಗೆ ಒಳ್ಳೇದೇ ಆಗುತ್ತೆ ಅಂತ ಅಹಂಕಾರದಿಂದ ಅನ್ಕೊಂಡ್ರೆ, ಅವನು ನಾಶ ಆಗೋದು ಮಾತ್ರ ಅಲ್ಲ, ಬೇರೆ ಎಲ್ಲರನ್ನ ನಾಶ ಮಾಡ್ತಾನೆ. ಅವನನ್ನ ಯೆಹೋವಾ ಕ್ಷಮಿಸಲ್ಲ, ಅವನ ಮೇಲೆ ಯೆಹೋವನ ಕೋಪಾಗ್ನಿ ಹೊತ್ತಿ ಉರಿಯುತ್ತೆ. ಈ ಪುಸ್ತಕದಲ್ಲಿ ಬರೆದಿರೋ ಎಲ್ಲ ಶಾಪ ಅವನ ಮೇಲೆ ಬಂದೇ ಬರುತ್ತೆ. ಯೆಹೋವಾ ಅವನ ಹೆಸರನ್ನ ಭೂಮಿ ಮೇಲಿಂದ ಅಳಿಸಿ ಹಾಕ್ತಾನೆ. ಯೆಹೋವಾ ಅವನನ್ನ ಇಸ್ರಾಯೇಲಿನ ಎಲ್ಲ ಕುಲಗಳಿಂದ ಬೇರೆ ಮಾಡಿ ಅವನಿಗೆ ಕಷ್ಟಗಳು ಬರೋ ತರ, ಅಂದ್ರೆ ನಿಯಮ ಪುಸ್ತಕದಲ್ಲಿರೋ ಒಪ್ಪಂದದ ಪ್ರಕಾರ ಎಲ್ಲ ಶಾಪಗಳು ತಟ್ಟೋ ಹಾಗೆ ಮಾಡ್ತಾನೆ. ನಿಮ್ಮ ಮಕ್ಕಳ ಪೀಳಿಗೆಯವರು, ದೂರದ ದೇಶದಿಂದ ಬಂದ ವಿದೇಶಿಯರು ನಿಮ್ಮ ದೇಶದಲ್ಲಿ ಯೆಹೋವಾ ತಂದಿರೋ ಬಾಧೆ ಕಷ್ಟಗಳನ್ನ ನೋಡ್ತಾರೆ. ಅಂದ್ರೆ ಯೆಹೋವಾ ತನ್ನ ಕೋಪಾಗ್ನಿಯಿಂದ ಸೋದೋಮ್, ಗೋಮರ, ಅದ್ಮ, ಚೆಬೋಯಿಮನ್ನ ನಾಶ ಮಾಡುವಾಗ ಮಾಡಿದ ಹಾಗೆ ನಿಮ್ಮ ದೇಶದಲ್ಲಿ ಸಹ ಗಂಧಕ, ಉಪ್ಪು, ಬೆಂಕಿ ಸುರಿಸಿ ಇಡೀ ದೇಶದಲ್ಲಿ ಬೀಜ ಬಿತ್ತೋಕೆ, ಮೊಳಕೆ ಒಡೆಯೋಕೆ ಆಗದ ಹಾಗೆ, ಯಾವುದೇ ಗಿಡ ಬೆಳೆಯದ ಹಾಗೆ ಮಾಡಿದ್ದನ್ನ ನೋಡ್ತಾರೆ. ಆಗ ಅವರು, ಎಲ್ಲಾ ಜನರು, ಯೆಹೋವಾ ಈ ದೇಶಕ್ಕೆ ಯಾಕೆ ಇಂಥ ಗತಿ ತಂದನು, ಆತನು ಇಷ್ಟು ಕೋಪದಿಂದ ಕೆನ್ನಾಮಂಡಲ ಆಗೋಕೆ ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ಜನರು, ಆ ಜನರ ಪೂರ್ವಜರ ದೇವರಾದ ಯೆಹೋವಾ ಅವರನ್ನ ಈಜಿಪ್ಟ್ ಇಂದ ಕರ್ಕೊಂಡು ಬಂದ್ಮೇಲೆ ಅವ್ರ ಜೊತೆ ಮಾಡ್ಕೊಂಡ ಒಪ್ಪಂದವನ್ನ ಮೀರಿ ನಡೆದ್ರು. ತಮ್ಗೆ ಗೊತ್ತಿಲ್ಲದ ದೇವರುಗಳಿಗೆ ಆರಾಧನೆ ಮಾಡಬಾರದು ಅಂತ ಹೇಳಿದ್ದ ದೇವರುಗಳಿಗೆ ಅಡ್ಡ ಬಿದ್ದು ಅವುಗಳ ಸೇವೆ ಮಾಡಿದ್ರು. ಹಾಗಾಗಿ ಯೆಹೋವನ ಕೋಪಾಗ್ನಿ ಹೊತ್ತಿ ಉರಿತು. ನಿಯಮ ಪುಸ್ತಕದಲ್ಲಿರೋ ಎಲ್ಲ ಶಾಪ ಆ ದೇಶದ ಮೇಲೆ ಬಂತು. ಯೆಹೋವಾ ಕೋಪ, ಕ್ರೋಧ, ರೋಷದಿಂದ ಅವರನ್ನ ಆ ದೇಶದಿಂದ ಕಿತ್ತು ಹಾಕಿ ಬೇರೆ ದೇಶಕ್ಕೆ ಗಡೀಪಾರು ಮಾಡಿದನು. ಅವರು ಇವತ್ತಿಗೂ ಅಲ್ಲೇ ಇದ್ದಾರೆ ಅಂದ್ರು. ನಮ್ಮ ದೇವರಾದ ಯೆಹೋವನಿಗೆ ಎಲ್ಲ ಗುಟ್ಟು ಗೊತ್ತು. ಆದ್ರೆ ಆತನು ಹೇಳೋಕೆ ಬಯಸೋ ವಿಷಯಗಳನ್ನ ನಮಗೆ, ನಮ್ಮ ವಂಶದವರಿಗೆ ಹೇಳಿದ್ದಾನೆ. ನಿಯಮ ಪುಸ್ತಕದಲ್ಲಿರೋ ಎಲ್ಲ ವಿಷಯಗಳನ್ನ ನಾವು ಯಾವಾಗ್ಲೂ ಪಾಲಿಸಬೇಕು ಅಂತ ಅವುಗಳನ್ನ ನಮಗೆ ಹೇಳಿದ್ದಾನೆ.